ஸ்ரீகுருப்யோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தஷக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவானிதஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானதாரணசே உத்துங்கவாத்தரங்காய மத்வதுப்தப்தயே நமஹ. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः. वादिराजपदद्वन्द्वा वारिजासक्तमानसान् विश्वप्रियगुरून् वन्दे मन्दोऽहम् धीनिशुद्धये सत्यम् सत्यम् पुनः सत्यम् विष्णुतीर्थप्रसादतः. सर्वे कामा भवन्ते वाशवधो बिम्बसन्निधौ चिन्तामणिम् भक्तानाम् कल्पवृक्षम् च कामदम् ஸ்வாமினம் த்வாம் ரகுதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். ஜலஜஷ்டநிபாகாரம் ஜகதீஷபதாஶ்ரயம் ஜகதீதரவிக்யாதம் ஜகந்நாதகுரும் பஜே. பகவந்த எல்லாரல்லி வியாபிசி நிந்தித்தானே. ಎಲ್ಲರಲ್ಲಿ ವ್ಯಾಪಿಸಿ ನಿಂತಹ ಸ್ವಾಮಿಯ ಪರಿಚಯ, ನಮ್ಮೊಳಗೆ ಭಗವಂತ ಹೇಗಿದ್ದಾನೆ, ಎಲ್ಲರೊಳಗೂ ಹೇಗೆ ವ್ಯಾಪಿಸಿದ್ದಾನೆ, ವ್ಯಾಪಿಸಿರುವುದು ಯಾಕೆ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ಹೀಗೆ ನಮ್ಮೊಳಗೆ ಎಲ್ಲರೊಳಗೆ ಎಲ್ಲರ ಹೊರಗೆ ನಮ್ಮ ಹೊರಗೆ ತಾನೇ ನಿಂತು ನಮ್ಮನ್ನು ರಕ್ಷಣೆ ಮಾಡುವಂತಹ ಭಗವಂತ ಏನಿದ್ದಾನೆ ಅವನ ಚಿಂತನೆ ಅವಶ್ಯಕ. ಅದು ಮಾಡದಿದ್ದರೆ ಏನಾಗುತ್ತೆ ಅಂದರೆ, ದೇವರು ಒಂದು ಕೂಡಲೇ ದೇವರ ಪೆಟ್ಟಿಗೆ ಕಡೆಗೂ ಅಥವಾ ಎಲ್ಲೋ ಕಾಣದ ವೈಕುಂಠದ ಕಡೆಗೂ ಚಿತ್ರಪಟದ ಕಡೆಗೂ ಹೋಗುತ್ತಷ್ಟೇ ಹೊರತು ಒಳಗೆ ಒಬ್ಬನಿದ್ದಾನೆ ಎಂಬುದು ನಮಗೆ ಗೊತ್ತಾಗಲ್ಲ. ದೇವರು ನಮ್ಮೊಳಗೆ ಇದ್ದು ನಮ್ಮಲ್ಲಿ ಅನೇಕ ಅನಂತ ರೂಪಗಳಿಂದ ವ್ಯಾಪಿಸಿದ್ದರೂ ಕೂಡ ಅವನ ಎಕ್ಸಿಸ್ಟೆನ್ಸ್ ನಮಗೆ ತಲೆಗೆ ಬರುವುದೇ ಇಲ್ಲ. ಅವ ಭಗವಂತ ಇಷ್ಟು ರೂಪಗಳಿಂದಿದ್ದಾನೆ ಎಂಬುದು ಗೊತ್ತಾಗೋದಿಲ್ಲ. ಗೊತ್ತಾಗಬೇಕಾದರೆ ಏನು ಮಾಡಬೇಕು ಅಂದರೆ, ಹೇಳುತ್ತಾ ಇದ್ದಾರಲ್ಲ ವ್ಯಾಪ್ತಿ ಸಂಧಿಯಲ್ಲಿ, ದೇವರು ಎಲ್ಲೆಲ್ಲಿದ್ದಾರೋ ಅತ್ತಳುಕೊಂಡ್ರೆ ಸಾಕು. ಆದರೆ ಪ್ರವಚನ ಕಾಲಕ್ಕೂ ಪಾಠ ಕಾಲಕ್ಕೂ ಅದನ್ನು ಕೇಳಿದಷ್ಟು ಹೊತ್ತು ಕೇಳಿದಂತೆ ಇರುತ್ತೆ ಮತ್ತು ಮಾಮೂಲಾಗಿ ಮರೆತು ಹೋಗ್ತಾ ಇರುತ್ತೆ. ಯಾಕಿದು? ಒಂದು ಸಲ ತಿಳ್ಕೊಂಡ್ರೆ ಸಾಕಲ್ಲ. ಒಂದು ಸಲ ತಿಳ್ಕೊಂಡ್ರೆ ಚೆನ್ನಾಗಿ ತಲೆಗೆ ಕೂತು ನಮ್ಮ ಚಿಂತನೆಗೆ ಅನುಷ್ಠಾನಕ್ಕೆ ಎಟಕಬಹುದಲ್ಲ ಅಂದರೆ, ತಿಳುವಳಿಕೆ ಬಂದರೆ ಸಾಲದು, ಅದು ಹೃದಯದಲ್ಲಿ ನಿಲ್ಲಬೇಕು, ಮನಮುಟ್ಟಿ ಗೊತ್ತಾಗಬೇಕು, ನಮ್ಮ ಸಾಕ್ಷಿಗೆ ಗೊತ್ತಾಗಬೇಕದು. ಭಗವಂತ ಸದಾ ಸರ್ವತ್ರ ನಮ್ಮ ಹತ್ರ ಇದ್ದಾನೆ ಎಂಬ ಎಚ್ಚರ ನಮಗೆ ಬೇಕಾದರೆ ಏನು ಮಾಡಬೇಕು ಅಂದರೆ, ಆ ವಿಷಯವನ್ನ ಸತತ ನೆನೆಯಬೇಕು. ನಮ್ಮ ಮನಸ್ಸು ದೇವರ ವಿಷಯ ಗೊತ್ತಾದರೂ ಕೂಡ ಅದನ್ನ ಸದಾ ಧಾರಣೆ ಮಾಡದೇ ಇರಲಿಕ್ಕೆ ಕಾರಣ ಏನಯ್ಯ ಅಂದರೆ, ನಾವು ಮಾಡಿದ ಹಿಂದಿನ ಪಾಪ ಅದು ಭಗವಂತನ ಚಿಂತನೆಯನ್ನ ಮನಸ್ಸಲ್ಲಿ ಇರದಂತೆ ಮಾಡಿಬಿಡುತ್ತೆ. ಈಗ ಅದರ ಒಂದು ಪರಿಣಾಮ ಏನಾಗ್ತಾ ಇದೆ ಅಂದರೆ, ಎಷ್ಟು ಪ್ರವಚನ ಕೇಳಿದ್ರೂ ತಲೆಯಲ್ಲಿ ಬಂದು ನಿಲ್ತಾ ಇದೆ, ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ಮನಮುಟ್ಟಿ ಗೊತ್ತಾಗ್ತಾ ಇಲ್ಲ. ಮನಮುಟ್ಟಿ ಗೊತ್ತಾಗೋದು ಅಂದರೆ, ನಾವು ಎದುರಿಗೆ ನೀರಿದೆ ನೋಡ್ತಾ ಇದ್ವು ನೀರು ಅಂತ ಗೊತ್ತಾಯಿತು, ಆದರೆ ಆ ನೀರನ್ನು ನೋಡಿದಾಗ ಬೇರೆ ಯಾರಾದರೂ ಬಂದು ಅದು ನೀರಲ್ಲ ನೀರಲ್ಲ ಅಂತ ಒಂದು 10 ಜನ ಹೇಳಿದರೆ ನಮ್ಮ ಸಂಶಯ ಬರಲಿಕ್ಕೆ ಶುರು ಆಗುತ್ತೆ. ಹೌದೋ ಅಲ್ಲೋ, ನಾನು ಸರಿಯಾಗಿ ನೋಡಿದನೋ ಇಲ್ವೋ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆ ಎಲ್ವೋ ಅಂತ ಆ ರೀತಿಯಲ್ಲಿ ನಮಗೆ ಚಿಂತನೆ ಬರ್ಲಿಕ್ಕೆ ಶುರು ಆಗುತ್ತೆ. ಆಗ ಸಂಶಯವೂ ಬರುತ್ತೆ. ಆದರೆ ಅದೇ ನೀರನ್ನು ನಾವು ಕುಡಿದಿದ್ರೆ, ಆ ನೀರು ಕುಡಿದಾಗ ಸುಖ ಅನುಭವಕ್ಕೆ ಬಂದಿದ್ರೆ, ಆ ಸುಖ ಅನುಭವಕ್ಕೆ ಬಂದಾಗ ಎಷ್ಟೇ ಜನ ನಮಗೆ ಅದು ನೀರಲ್ಲ, ನೀನು ನೀರು ಕುಡಿದಿಲ್ಲ ಅಂತ ಹೇಳಿದರೂ ಕೂಡ ನಾವು ನಂಬಲ್ಲ. ಯಾಕೆಂದ್ರೆ ಅನುಭವಕ್ಕೆ ಬಂದಿರುತ್ತೆ ಮನಸ್ಸ. ಇಲ್ಲಿ ಮನಸ್ಸು ಎರಡು ರೀತಿ, ಹೊರಗೆ ಶರೀರದಲ್ಲಿರುವಂತಹ ಜಡ ಮನಸ್ಸೊಂದು, ಇನ್ನ ನಮ್ಮ ಸ್ವರೂಪ ದೇಹದಲ್ಲಿರುವ ಮನಸ್ಸು, ಅದು ಚಿನ್ ಮನಸ್ಸು ಅಂತಾರೆ, ಜ್ಞಾನಾತ್ಮಕವಾದ ಮನಸ್ಸು. ಆ ಮನಸ್ಸು ಎಂತಹದ್ದು ಅಂದ್ರೆ ಅದನ್ನು ಸಾಕ್ಷಿ ಅಂತ ಕರೀತಾರೆ. ನಮಗೆ ಸಾಕ್ಷಿಯಲ್ಲಿ ಚೆನ್ನಾಗಿ ಭಗವಂತನ ಪರಿಚಯ ಆಯಿತಾ, ನಮಗಿನ್ನೇನು ಚಿಂತೆ ಇಲ್ಲ. ಅದಕ್ಕೆ ನೀರು ಕುಡಿದರೆ, ಆ ನೀರು ಕುಡಿದ ಅನುಭವ ನಮಗಿದ್ದಾಗ ಸಾವಿರ ಜನ ಬಂದು ಹೇಳಿದ್ರು ಒಂದು ನೀರಲ್ಲ, ನೀವು ನೀರು ಕುಡಿದಿಲ್ಲ ಅಂದ್ರು ನಾವು ಒಪ್ಪಲಿಕ್ಕೆ ತಯಾರಲ್ಲ. ಯಾಕೆಂದ್ರೆ ನೀರು ಕುಡಿದವು, ನಮಗೆ ಅನುಭವಕ್ಕೆ ಬಂದಿದೆ, ನಮಗೆ ಸುಖ ಆಗಿದೆ, ಆದ್ದರಿಂದ ಸುಖ ನನಗೆ ಗೊತ್ತಾಯಿತು, ಆದ್ದರಿಂದ ಯಾವ ಚಿಂತೆಯೂ ಇಲ್ಲ ಅಂತ ವಾದ ಮಾಡದಿದ್ರು ನಮ್ಮ ಪಾಡಿಗೆ ನಾವು ಎದ್ದು ಬಿಡುತ್ತೇವೆ. ಹಾಗೆ ಭಗವಂತನ ವಿಚಾರ ನಮ್ಮ ಮನಮುಟ್ಟಿ, ಒಳಮನಮುಟ್ಟಿ ಗೊತ್ತಾದರೆ, ಸಾಕ್ಷಿಗೆ ಗೊತ್ತಾದರೆ, ಹಾ ಸಾಕು, ಮನಸ್ಸು ತಾನಾಗಿ ದೇವರ ಹತ್ರ ಓಡತಾ ಬರುತ್ತೆ. ಆ ಒಳಮನಸ್ಸಿನವರೆಗೂ ಮುಟ್ಟಬೇಕಾದರೆ, ಚೆನ್ನಾಗಿ ಗ್ರಹಣ ಆಗಬೇಕಾದರೆ ಅಡ್ಡಿಯಾದ ಪಾಪ ಹೋಗಬೇಕು. ಆ ಅಡ್ಡಿಯಾದ ಪಾಪ ಹೋಗಬೇಕಾದರೆ ಹೇಗೆ ಮಾಡಬೇಕು ಅಂದರೆ, ಯಾವ ವಿಷಯ ಇರುತ್ತೋ ಭಗವಂತನ ಚಿಂತನೆ, ಅದು ನಮ್ಮ ಒಳಮನಸ್ಸಿಗೆ ಮುಟ್ಟಿ ಬರಬೇಕಾದರೆ, ಆ ಏನು ವಿಷಯ ಇರುತ್ತೆ ಚಿಂತನೆ, ಭಗವಂತನ ಗುಣ ಚಿಂತನೆ, ಅದನ್ನು ಪದೇ ಪದೇ ಉಸಿರಾಟದಂತೆ ಮಾಡುತ್ತಾ ಬರಬೇಕು. ಆ ಚಿಂತನೆ ಮಾಡ್ತಾ 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 ಬಂದದ್ದರಿಂದ ಅದೇನಾಗುತ್ತೆ, ಆ ಚಿಂತನೆ ಎಂಬ ಕರ್ಮದಲ್ಲಿ ಭಗವದ್ ರೂಪಗಳು ಹುಟ್ಟಿ ಬರುತ್ತೆ. ಆ ಭಗವದ್ ರೂಪಗಳು ಏನು ಮಾಡುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಈ ತತ್ವಜ್ಞಾನ ದೃಢವಾಗಿ ನಿಲ್ಲಬೇಕಾದರೆ, ಅದಕ್ಕೆ ಅಡ್ಡಿಯಾಗಿ ನಿಂತಿರುವಂತಹ ಪಾಪಗಳೇನಿವೆ ಅವುಗಳನ್ನ ಈ ಚಿಂತನೆ ಎಂಬ ಕರ್ಮದಲ್ಲಿ ಬಂದ ಭಗವದ್ ರೂಪಗಳು ಕತ್ತರಿಸಿ ಹಾಕುತ್ತೆ. ಅವಾಗೇನಾಗುತ್ತೆ, ನಮ್ಮಲ್ಲಿ ಒಂದು ವಿಷಯ ದೃಢವಾಗಿ ನಿಲ್ಲತಾ ಬರುತ್ತೆ. ಭಗವಂತ ಇದ್ದಾನೆ, ಅವನಿಂದಲೇ ಇದಾಗ್ತಾ ಇದೆ ಎಂಬುದು ಮನಸ್ಸಿಗೆ ಬಂದರೆ, ಮನಸ್ಸಲ್ಲಿ ದೃಢವಾಗಿ ನಿಂತರೆ, ಆಗ ಮನಸ್ಸು ತಾನಾಗಿ ದೇವರತ್ರ ಹೋಗ್ತಾ ಬರುತ್ತೆ. ಹಾಗಾದರೆ ಇವಾಗ ನಮ್ಗೆ ಬೇಕಾಗಿದ್ದೇನು ಅಂದರೆ, ಭಗವಂತ ಇದ್ದಾನೆ. ಎಲ್ಲಿದ್ದಾನೆ? ನಮ್ಮೊಳಗೂ ಇದ್ದಾನೆ, ಸರ್ವತ್ರ ಇದ್ದಾನೆ. ಎಲ್ಲೆಲ್ಲಿ ಹೇಗಿದ್ದಾನೆ ಎಂಬುದನ್ನು ತಿಳಿದು ವ್ಯಾಪ್ತಿ ಸಂಧಿ ಅಂತ ಬರ್ತಾ ಇದೆ. ಈ ವ್ಯಾಪ್ತಿ ಸಂಧಿಯಲ್ಲಿ ಭಗವಂತ ಎಲ್ಲೆಲ್ಲಿ ಯಾವ ಯಾವ ಆಕಾರದಲ್ಲಿ ಹೇಗೇಗಿದ್ದಾನೆ, ಯಾವ ಯಾವ ಹೆಸರಿನಿಂದ ಎಲ್ಲೆಲ್ಲಿದ್ದಾನೆ, ಎಷ್ಟೆಷ್ಟು ರೂಪಗಳಿಂದಿದ್ದಾನೆ ಎಂಬುದನ್ನು ತಿಳಿದು, ಬರೀ ತಿಳಿದ್ರೆ ಸಾರದು, ಅದನ್ನ ಹೇಗೆ ಚಿಂತನೆ ಮಾಡಬೇಕು ಮಂತ್ರದಂತೆ. ಬೆಳಿ ಈ ಮಂತ್ರಕ್ಕೆ ಮಡಿ ವಿಶೇಷವಾಗಿ ಹಾಗೆ ಹೀಗೆ ಅಲ್ಲ, ನೀವು ಇದ್ದ ಕಡೆ ಒಳಗೆ ಮನಸ್ಸಿನಲ್ಲಿ ಸದಾ ಚಿಂತನೆ ಮಾಡಬಹುದು. ಏನಂತ, ಇಲ್ಲಿ ಹೀಗಿದ್ದಾನೆ, ಇಲ್ಲಿ ಹೀಗಿದ್ದಾನೆ, ಇಲ್ಲಿ ಹೀಗಿದ್ದಾನೆ ಚಿಂತನೆ. ಆ ಚಿಂತನೆ ಅದೇ ದೊಡ್ಡ ಮಂತ್ರ. ಭಗವಂತನನ್ನ ಸದಾ ಚಿಂತನೆ ಮಾಡ್ತಾ ಬಂದರೆ ಅದು ನಮ್ಮ ಮನಸ್ಸಿನಲ್ಲಿ ಬೇರೂರಿ ಬರ್ತಾ ಬರುತ್ತೆ, ಬೇರೂರಿ ಬೇರೂರಿ ಬರ್ತಾ ಬಂದು ಎಲ್ಲೆಲ್ಲಿ ದಾಸರಾಯರು ಶಾಸ್ತ್ರವೆಲ್ಲ ಹುಡುಕಿ ನಮಗೆ ತೆಗೆದುಕೊಟ್ಟಂತಹ ಭಗವದ್ ರೂಪಗಳ ಚಿಂತನೆ, ಎಲ್ಲೆಲ್ಲಿ ಭಗವಂತ ಹೇಗೇಗಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಾರಲ್ಲ, ಅದನ್ನು ನಾವು ಸದಾ ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ನಮ್ಮ ಮನಸ್ಸಿನಲ್ಲಿ ಭಗವಂತ ದೃಢವಾಗಿ ಬೇರೆಯವರು ನಿಲ್ಲತಾನೆ, ಆಗ ಮನಸ್ಸು ತಾನಾಗಿ ದೇವರ ಹತ್ರ ಓಡಲಿಕ್ಕೆ ಶುರು ಮಾಡ್ತಾ ಬರುತ್ತೆ. ಈಗ ನಾವು ದೂಡಿದರೆ ಹೊರತು ದೇವರ ಹತ್ರ ಹೋಗಲ್ಲ, ಆಗ ತಾನಾಗಿ ದೇವರ ಹತ್ರ ಓಡ್ತಾ ಹೋಗುತ್ತೆ. ಇದು ಇದರ ಸಿದ್ಧಿ ಅಂತ ಹೇಳ್ತಾರೆ. ಹಾಗಾದರೆ ಮೊದಲು ನಮಗೆ ವಿಷಯ ಗೊತ್ತಾಗಬೇಕು. ವಿಷಯ ಗೊತ್ತಾದದ್ದು ಮನಸ್ಸಲ್ಲಿ ದೃಢವಾಗಿ ಚೆನ್ನಾಗಿ ನಿಲ್ಲಬೇಕು. ಆ ನಿಂತದ್ದನ್ನ ಸತತ ಮನನ ಮಾಡಬೇಕು. ಮನನ ಮಾಡಿದ ಮೇಲೆ ಆ ರೂಪಗಳನ್ನ ನಾವು ಎಲ್ಲೆಲ್ಲಿ ಹೋಗ್ತೇವೆ ಥಟ್ ಅಂತ ಬರಲೇಬೇಕು. ಹಾಲು, ಕ್ಷೀರಗತ ರಸ ರೂಪಗಳು, ಕ್ಷೀರದಲ್ಲಿರುವ ರೂಪಗಳು 24 ಅಲ್ಲ, ತುಂಬಾ ಜನ 24 ರೂಪ ನೀರಿನಲ್ಲಿ ರೂಪ, ಹಾಲು ಕುಡಿತಾ 24 ಅಂದ್ಬಿಡ್ತಾರೆ, 300 × 54. ಕ್ಷೀರಗತ ರಸರೂಪಗಳು 300 × 54 ಅಂದ್ರೆ, ಆ 300 × 54 ಅಂದ್ರೆ ಎಷ್ಟು ಜನ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಹರಿಕಥಾಮೃತಸಾರ ಪಾರಾಯಣ ಮಾಡುವರೆಲ್ಲರಿಗೂ ಗೊತ್ತು ನಮಗೆ. ಆದರೆ ಹಾಲು ಕುಡಿಯುವಾಗ ನೆನಪಾಗ್ತಾ ಇದೆಯಾ? ಅದು ಇಲ್ಲ. ಈ ರೀತಿ ಚಿಂತನೆ ಮಾಡ್ತಾ ಮಾಡ್ತಾ ಬಂದು ನಾವು ಪ್ರಧಾನವಾಗಿ ಯಾವ ಪದಾರ್ಥಗಳನ್ನು ತಗೊಂಡಿರ್ತೇವೋ ಆ ತಗೊಳ್ಳುವಾಗ ಆಯಾ ಪದಾರ್ಥಗಳಲ್ಲಿ ಭಗವದ್ ರೂಪಗಳನ್ನು ಸದಾ ಚಿಂತನೆ ಮಾಡುತ್ತಾ ಬಂದದ್ದೇ ಆದರೆ ನಮಗೆ ಗೊತ್ತಿಲ್ಲದೆ ಆ ಪದಾರ್ಥವನ್ನು ಸ್ವೀಕಾರ ಮಾಡುವಾಗ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಆ ಭಗವದ್ ರೂಪಗಳಿಗೂ ಬಿಂಬಮೂರ್ತಿಗೂ ಐಕ್ಯ ಚಿಂತನೆ ಎಂಬುದು ತಾನಾಗಿ ನಡೆದು ಬಿಡುತ್ತೆ. ಶ್ರೀಹರೇ ನಿನಗರ್ಪಿತ ಎಂಬುದು ತಾನಾಗಿ ಬರುತ್ತೆ. ಆ ತಾನಾಗಿ ಫ್ಲೋ ಬರುವವರೆಗೂ ನಾವು ಅದನ್ನು ಸತತ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದನ್ನು ಪರಿಚಯ ಮಾಡಿಕೊಡುತ್ತಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಕೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ. ಪುರುಷ ಸೂಕ್ತ ಸುಮೇಯ ತತ್ತತ್ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಭಗವಂತನನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಪುರುಷ ರೂಪತ್ರಯ, ಭಗವಂತ ಪುರುಷ ಅಂತ ಭಗವಂತನ ಕರೀತಾರೆ. ಆ ಭಗವಂತನ ರೂಪಗಳು ಮೂರು ಅಂದ್ರು. ಪುರುಷ ರೂಪತ್ರಯ ಅಂದ್ರು. ಅದು ಹೇಗೆ ಹೇಗೆ ಅಂದ್ರೆ ಅದು ಹೇಳುತ್ತಾರೆ. ಮೊದಲನೆಯದು ಮಹತ್ತತ್ವದಲ್ಲಿ ಇರತಕ್ಕಂಥ ಭಗವತ್ ರೂಪ. ದ್ವಿತೀಯಂ ಅಂಡ ಸಂಸ್ಥಿತಂ, ಬ್ರಹ್ಮಾಂಡದೊಳಗಿರತಕ್ಕಂಥ ರೂಪ ಎರಡನೆಯದು. ತೃತೀಯಂ ದೇಹಿನಾಂ ದೇಹೇ ಪುರುಷತ್ರಯ ಉದಾಹೃತಂ ಅಂತ ಹೇಳ್ತಾ ಇದ್ದಾರೆ. ಆ ಮೂರು ರೂಪಗಳು ಭಗವಂತನದ್ದು ಈ ರೀತಿಯಾಗಿ ಇವೆ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೆಯದು ಮಹತ್ತತ್ವದಲ್ಲಿ ವ್ಯಾಪಿಸಿರತಕ್ಕಂಥ ರೂಪ, ಎರಡನೆಯದು ಬ್ರಹ್ಮಾಂಡದಲ್ಲಿ ನಿಂತಿರತಕ್ಕಂಥ ರೂಪ, ಮೂರನೆಯದು ಯಾವುದು ಅಂತ ಹೇಳಿದರೆ ಸರ್ವ ಜೀವಾಂತಸ್ಥ ರೂಪ ಅಂತ, ಪುರುಷ ದೇಹದಲ್ಲಿರತಕ್ಕಂಥ ರೂಪ. ಈ ರೀತಿಯಲ್ಲಿ ಇರತಕ್ಕಂಥ ಪುರುಷ ರೂಪತ್ರಯ ಅಂದ್ರು. ಅಥವಾ ಪುರುಷ ರೂಪತ್ರಯ ಅಂದ್ರೆ ಇನ್ನೊಂದು ರೂಪ ಯಾವುದು ಅಂದ್ರೆ ಅಗ್ರೇಶ ಪ್ರಾದೇಶ ಮೂಲೇಶ ಅಂತ ಮೂರು ರೂಪಗಳು. ನಮ್ಮ ಒಳಗಿರತಕ್ಕಂಥ ಹೃದಯ ಕಮಲದಲ್ಲಿರತಕ್ಕಂಥ ಮೂರು ರೂಪಗಳು. ಒಂದು ಮೂಲೇಶ, ಈ ಮೂಲೇಶನ ಪಾದ ಮೂಲದಲ್ಲಿ ವಾಯುದೇವರಿರ್ತಾರೆ. ಆ ವಾಯುದೇವರ ಪಾದ ಮೂಲದಲ್ಲಿ ಮುಖ್ಯ ಪ್ರಾಣ ದೇವರಿರ್ತಾರೆ ಅಂದ್ರೆ ದೇವರ ಪಾದ ಮೂಲದಲ್ಲಿ ವಾಯುದೇವರು, ವಾಯುದೇವರ ಪಾದ ಮೂಲದಲ್ಲಿ ಜೀವ. ಈ ರೀತಿಯಾಗಿ ವಾಯುದೇವರ ಸಹಿತ ಜೀವನನ್ನ ಹೊತ್ತು ತಿರುಗುವಂತಹ ರೂಪವೇ ಮೂಲೇಶ. ಆ ಹೃದಯದಲ್ಲಿ ಆ ಕಮಲದ ಆಕಾರದಲ್ಲಿ ಕಮಲಕ್ಕೆ ಆಧಾರವಾಗಿ ಆ ನಾಳದಲ್ಲಿ ನಿಂತಿರತಕ್ಕಂತಹ ರೂಪವೇ ಪ್ರಾದೇಶ ಮೂರ್ತಿ. ನಂತರ ಹೃದಯ ಕಮಲದೊಳಗೇನೆ ಕಮಲ ಅರಳಿದಾಗ ಮೇಲೆ ಆ ಒಳಗಿರುವ ಕೇಸರಗಳ ಮೇಲೆ ಮಂಟಪದಲ್ಲಿ ನಿಂತಿರತಕ್ಕಂತಹ ರೂಪ ಅಂದ್ರೆ ನೂರು ಕಂಬದ ತೇರು ಅಂತ ಪರಿಚಯ ಮಾಡಿಕೊಡ್ತಾರೆ. ನೂರು ಕಂಬಗಳಿರುವಂತಹ ತೇರು, ಅದರಲ್ಲಿರುವ ಭಗವದ್ ರೂಪ ಅದು ವಿಶೇಷವಾಗಿ ಅಗ್ರೇಶ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅಗ್ರೇಶ ಪ್ರಾದೇಶ ಮೂಲೇಶ ಅಂತ ಹೇಳ್ತಾ ಇದ್ದಾರೆ. ಈತನೇ ವಿಶೇಷವಾಗಿ ಎಲ್ಲ ಜೀವರ ಸುತ್ತು ವಿರಾಟ್ ರೂಪಿಯಾಗಿ ನಿಂತಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಅಥವಾ ಯಾವ ರೀತಿಯಲ್ಲಿ ವಿರಾಟ್ ರೂಪ ಅಂದರೆ ಜೀವನಿಗೆ ಲಿಂಗದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಈ ಮೂರು ದೇಹಗಳಲ್ಲೂ ಕೂಡ ಆಯಾ ದೇಹದ ಆಕಾರದಲ್ಲಿ ಭಗವದ್ ರೂಪ ನಿಂತಿದೆ ಅದನ್ನೇ ಹೇಳ್ತಾರೆ ಪುರುಷ ರೂಪತ್ರಯ ಅಂದ್ರು. ಈ ರೀತಿಯಲ್ಲಿ ಮೂರು ರೂಪದಲ್ಲಿ ನಿಂತಿರುವ ಭಗವಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ. ಒಂದು ರೀತಿಯಲ್ಲಿ ಸ್ವತಃ ಪುರುಷ ರೂಪ, ಇನ್ನೊಂದು ರಮಾಂತರ್ಗತ ರೂಪ, ಮೂರನೆಯದು ಬ್ರಹ್ಮಾದಿ ದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂಥ ರೂಪ. ಈ ಮೂರು ರೂಪಗಳನ್ನು ಪುರುಷ ರೂಪತ್ರಯ ಅಂದ್ರು. ಮೊದಲನೆಯದು ಭಗವಂತನ ವಿಶೇಷವಾಗಿರತಕ್ಕಂಥ ಮಹತ್ತತ್ವದಲ್ಲಿರತಕ್ಕಂಥ ರೂಪ. ಎರಡನೆಯದು ಬ್ರಹ್ಮಾಂಡದೊಳಗಿರತಕ್ಕಂಥ ರೂಪ. ಮೂರನೆಯದು ದೇಹಗಳ ಅಂದರೆ ದೇಹಿಗಳಾದವರ ದೇಹದಲ್ಲಿರತಕ್ಕಂಥ ರೂಪ. ಈ ಮೂರು ಒಂದು ರೀತಿಯಾಗಿ. ಎರಡನೆಯದು ಹೇಗೆ ಅಂದರೆ ಅಗ್ರೇಶ ಪ್ರಾದೇಶ ಮೂಲೇಶ ಅಂತ ಜೀವರ ಹೃದಯದಲ್ಲಿ ನಿಂತಿರತಕ್ಕಂಥ ಮೂರು ರೂಪಗಳು. ನಂತರ ಈ ಭಗವಂತನ ಇನ್ನೊಂದು ರೂಪ ಯಾವುದು ಅಂದರೆ ಹೇಳ್ತಾ ಇದ್ದಾರೆ ಭಗವಂತನ ಪುರುಷ ರೂಪ ಸ್ವತಃ, ನಂತರ ರಮಾಂತರ್ಗತ ರೂಪ, ನಂತರ ಬ್ರಹ್ಮಾದಿ ದೇವತೆಗಳ ಅಂತರ್ಗತ ರೂಪ ಅಂದರು. ಅಷ್ಟೇ ಅಲ್ಲದೆ ಸತ್ವಗುಣದಲ್ಲಿ ರಜೋಗುಣದಲ್ಲಿ ತಮೋಗುಣದಲ್ಲಿ ಈ ಮೂರು ಕಡೆ ಇರತಕ್ಕಂಥ ರೂಪ. ಅದರಿಂದ ಪುರುಷ ರೂಪತ್ರಯ ವಿಶ್ವ ತೈಜಸ ಪ್ರಾಜ್ಞ ಮೂರು ರೂಪಗಳಿದೆ. ಇನ್ನ ತ್ರಿಸ್ಥಳದಲ್ಲಿ ಅಂದರೆ ಭೂ ಜಲ ಆಕಾಶ ಈ ಮೂರು ಕಡೆ ಇರತಕ್ಕಂಥ ಭಗವದ್ ರೂಪ ಪುರುಷ ರೂಪತ್ರಯ ಅಂತ ಹೇಳ್ತಾ ಇದ್ದಾರೆ. ಸತ್ವಗುಣದಲ್ಲಿ ರಜೋಗುಣದಲ್ಲಿ ತಮೋಗುಣದಲ್ಲಿ ಇರುವ ಮೂರು ರೂಪಗಳು ಭಗವಂತನದ್ದು. ಹಾಗೆ ಸಾತ್ವಿಕ ಜೀವರಾಶಿಗಳಲ್ಲಿ ತಾಮಸ ಜೀವ ರಾಜಸ ಜೀವರಾಶಿಗಳಲ್ಲಿ ತಾಮಸ ಜೀವರಾಶಿಗಳಲ್ಲಿ ಇರುವ ಭಗವದ್ ರೂಪ ಅದು ಇನ್ನೊಂದು ರೀತಿಯಾದ ಪುರುಷ ರೂಪತ್ರಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನ ಹೇಳ್ತಾ ಇದ್ದಾರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಲ್ಲಿ ಕೂಡ ಭಗವಂತನ ಮೂರು ರೂಪಗಳು ನಿಂತಿವೆ. ಈ ರೀತಿ ಪುರುಷ ರೂಪತ್ರಯ ಅಂದರೆ ಅದರ ಪಟ್ಟಿಯನ್ನೇ ದೊಡ್ಡದಾಗಿ ಫುಲ್ ಎಂದ ನಮಗೆ ತಲೆಗೆ ಬರುವ ರೀತಿಯಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಭಗವದ್ ರೂಪ ಹೇಗಿದೆ ಎಂಬುದನ್ನು ತಾನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ ದಾಸರಾಯರು. ನಂತರ ಇನ್ನೆಲ್ಲಿ ಪುರುಷ ರೂಪಗಳು ಮೂರಿವೆ ಅಂತ ಹೇಳ್ತಾ ಇದ್ದಾರೆ ಸ್ವರ್ಗ ಮೃತ್ಯು ಪಾತಾಳ ಈ ಮೂರರಲ್ಲಿ ಕೂಡ ಭಗವಂತ ಮೂರು ಮೂರು ರೂಪದಲ್ಲಿ ನಿಂತಿದ್ದಾನೆ. ಅಂದರೆ ಪುರುಷ ರೂಪತ್ರಯ ಮೂರು ರೂಪದಲ್ಲಿ ನಿಂತಿದ್ದಾನೆ. ನಂತರ ಇನ್ನ ಹೇಳ್ತಾ ಇದ್ದಾರೆ ಸ್ತ್ರೀ ಪುರುಷ ನಪುಂಸಕ ಈ ಮೂರು ರೂಪ. ಅದ ಕಡೆ ಭಗವಂತನ ಹೇಳ್ತಾರೆ ಭಾಗವತದಲ್ಲಿ ನ ಸ್ತ್ರೀ ನ ಷಂಡೋ ನಪುಮಾನ್ ನ ಜಂತುಹು ಅಂತ. ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಷಂಡನೂ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಆ ಮೂರು ಅಲ್ಲದ ಭಗವಂತ ವಿಲಕ್ಷಣ. ಅವರಲ್ಲಿ ಆಯಾ ಹೆಸರಿಂದ ಆಯಾ ಆಕಾರದಲ್ಲಿದ್ದು ಆಯಾ ಧರ್ಮಗಳನ್ನು ಅವರವರಲ್ಲಿ ಪ್ರಕಟ ಮಾಡುತ್ತಾ ವಿಲಕ್ಷಣವಾಗಿರತಕ್ಕಂಥ ಭಗವದ್ ರೂಪ ಮೂವರಲ್ಲಿ ಇರುವ ಭಗವದ್ ರೂಪ. ಸ್ತ್ರೀ ಪುರುಷ ಮತ್ತು ಷಂಡರು ಈ ರೀತಿಯಲ್ಲಿ ಸ್ತ್ರೀ ನಪುಂಸಕ ಪುರುಷ ತ್ರಿವಿಧ ರೂಪ ಅಂತ ಭಗವಂತ ವಿಶೇಷವಾಗಿ ಪುರುಷ ರೂಪತ್ರಯ ಅಂತ ಹೇಳ್ತಾ ಇದ್ದಾರೆ. ನಂತರ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಸಾಮವೇದದಲ್ಲಿ ನಿಂತಿರುವ ಭಗವದ್ ರೂಪ ಭಗವಂತನ ವಿಶೇಷವಾಗಿರತಕ್ಕಂಥ ರೂಪಗಳು ಪುರುಷ ರೂಪತ್ರಯ ಅಂದರು. ಅಥರ್ವವೇದ ಎಲ್ಲರ ಸಮಾಹಾರ, ಆದ್ದರಿಂದ ಅಥರ್ವವೇದ ಈ ಮೂರರಲ್ಲಿ ಬರುತ್ತೆ. ಆದ್ದರಿಂದ ಋಗ್ವೇದ ಯಜುರ್ವೇದ ಸಾಮವೇದ ಈ ಮೂರರಲ್ಲಿ ನಿಂತಿರತಕ್ಕಂಥ ಭಗವದ್ ರೂಪಗಳೇ ಆ ಪುರುಷ ರೂಪತ್ರಯ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ಭಗವಂತ ಇನ್ನ ಎಲ್ಲೆಲ್ಲಿದ್ದಾರೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ದೇವತೆಗಳು ಮನುಷ್ಯರು ಮತ್ತು ದೈತ್ಯರು ದೇವ ಮಾನವ ದಾನವರು ಈ ಮೂವರಲ್ಲಿ ಇರತಕ್ಕಂಥ ಭಗವದ್ ರೂಪ. ಅದಕ್ಕೆ ಸಾತ್ವಿಕ ರಾಜಸ ತಾಮಸ ಅಂತ ಈ ಮೂರು ರೀತಿಯಾಗಿ ಭಗವಂತ ಇದ್ದಾನೆ. ಈ ರೀತಿಯಲ್ಲಿ ಪುರುಷ ರೂಪತ್ರಯ ಮೂರು ರೂಪಗಳಿಂದ ಇಡೀ ಜಗತ್ತೆಲ್ಲ ವ್ಯಾಪಿಸಿ ನಿಂತಿದ್ದಾನೆ ಭಗವಂತ. ಇನ್ನ ಜಗತ್ತನ್ನು ಸೃಷ್ಟಿ ಮಾಡಿದ್ದೇ ಮೂರು ಪದಾರ್ಥಗಳನ್ನಿಟ್ಟುಕೊಂಡು ಭೂಮಿ ನೀರು ಅಗ್ನಿ ತ್ರಿವೃತ್ಕರಣ ಅಂತ ಹೇಳ್ತಾರೆ. ಆ ಭೂಮಿ ಅಗ್ನಿ ನೀರು ಈ ಮೂರರಲ್ಲಿ ಕೂಡ ಮೂರು ಮೂರು ಮಾಡಿದ ಅಂತ ಹೇಳ್ತಾರೆ. ಆ ಮೂರನ್ನು ತಗೊಂಡ ಅದಕ್ಕೆ ಅಭಿಮಾನಿಗಳನ್ನ ಸೇರಿಸಿದ. ಅಭಿಮಾನಿಗಳು ಹೇಗಿರುತ್ತೆ? ಉತ್ತಮ ಅಭಿಮಾನಿಗಳು, ಮಧ್ಯಮ ಅಭಿಮಾನಿಗಳು, ಅಧಮ ಅಭಿಮಾನಿಗಳು ಅಂತ ಮೂರು ರೀತಿ ಬರ್ತಾ ಇದ್ದ. ಅದರಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು ಈ ಮೂರಕ್ಕೂ ಕೂಡ ಶ್ರೀ ಪ್ರಾಣ ರುದ್ರರು ಉತ್ತಮ ಅಭಿಮಾನಿಗಳು, ಇಂದ್ರಾದಿಗಳು ಮಧ್ಯಮ ಅಭಿಮಾನಿಗಳು, ನಂತರ ಭೂಮಿ ಅಂದ್ರೆ ಭೂದೇವಿ, ಅಗ್ನಿ, ವರುಣ ಈ ಮೂರು ಅಧಮಾಭಿಮಾನಿಗಳು ಅಂತ ಈ ಉತ್ತಮ ಮಧ್ಯಮ ಅಧಮ ಅಭಿಮಾನಿಗಳ ಗುಂಪು. ಭಗವಂತ ಏನು ಮಾಡಿದ? ಈ ಮೂರು ತತ್ವಗಳನ್ನು ತಗೊಂಡ, ತನ್ನ ಮೂರು ರೂಪಗಳನ್ನಿಟ್ಟ, ಅದಕ್ಕೆ ಮೂರು ಅಭಿಮಾನಿಗಳನ್ನು ತಗೊಂಡ, ಅಲ್ಲಿ ಮೂರು ರೂಪಗಳನ್ನು ಇಟ್ಟ. ಇಟ್ಟು ಈ ತತ್ವಗಳನ್ನ, ತತ್ವಾಭಿಮಾನಿಗಳನ್ನ ಬೆರೆಸಿದ, ಬೆರೆಸಿ ಒಂದು ಮುದ್ದೆ ಮಾಡಿದ. ಆ ಮುದ್ದೆಯನ್ನ ಮೂರು ಭಾಗ ಮಾಡಿದ. ಮತ್ತು ಆ ಮೂರು ಭಾಗ ಹೇಗೆ? ಪೃಥ್ವಿ, ಅಪ್ಪು, ತೇಜಸ್ಸು ಅಂತ ಮಾಡಿದ. ಅದರಲ್ಲಿ ಏನು ಬರೀತೀವ? ಮೊದಲು ಪೃಥ್ವಿ, ಅಪ್ಪು, ತೇಜಸ್ಸು ಅಂದ್ರೆ ಬರೀ ಜಡ ಪದಾರ್ಥ ಇತ್ತು. ಈಗ ಅದರ ಜೊತೆಗೆ ಅದರ ಅಭಿಮಾನಿ ಶ್ರೀ ಪ್ರಾಣರುದ್ರರು ಸೇರಿದರು. ಅದರಿಂದ ಇಂದ್ರಾದಿ ದೇವತೆಗಳ ಶರೀರಗಳು ಕೊಟ್ಟ ಈ ಮೂರನ್ನು ಸೇರಿಸಿ ಈ ಪೃಥ್ವಿ, ಅಪು, ತೇಜಸ್ಸನ್ನ ಅಂದ್ರೆ ಎರಡನೇ ವರ್ಗದಲ್ಲಿ ಬಂದ ಶ್ರೀ ಪ್ರಾಣರುದ್ರರನ್ನು ಒಳಗೊಂಡಂತ ಪೃಥ್ವಿ, ಅಪು, ತೇಜಸ್ಸುಗಳಿಗೆ ಇಂದ್ರಾದಿ ದೇವತೆಗಳನ್ನ ಮೂರು ವರ್ಗದವರನ್ನ ಸೇರಿಸಿದ. ಸೇರಿಸಿದಾಗ ಮುದ್ದೆ ಮಾಡಿದ, ಅದನ್ನ ಮತ್ತು ಮೂರು ಭಾಗ ಮಾಡಿದ. ಏನಂತ? ಪೃಥ್ವಿ, ಅಪು, ತೇಜಸ್ಸು ಅಂತ ಮೂರು ಭಾಗ ಮಾಡಿದ. ಅವಾಗ ಈ ಮೂರರಲ್ಲಿ ಶ್ರೀ ಪ್ರಾಣ ರುದ್ರರು, ಇಂದ್ರಾದಿ ದೇವತೆಗಳು ಬಂದರು. ಈ ಮೂರು ಮುದ್ದೆಗಳಿಂದ ಅಗ್ನಿ, ಧರಾದೇವಿ, ವರುಣ ಇವರಿಗೆಲ್ಲ ಶರೀರಗಳು ಕೊಟ್ಟ, ಅವರನ್ನು ಮತ್ತು ಈ ಮೂರು ಮುದ್ದೆಗಳಲ್ಲಿ ಬೆರೆಸಿದ. ಮತ್ತು ಎಲ್ಲ ಒಂದು ಮುದ್ದೆ ಮಾಡಿ ಮತ್ತು ಮೂರು ಮುದ್ದೆ ತೆಗೆದ. ಯಾವುದು? ಪೃಥ್ವಿ, ಅಪ್ಪು, ತೇಜಸ್ಸು ಅಂತ. ಈಗ ಪೃಥ್ವಿ, ಅಪ್ಪು, ತೇಜಸ್ಸು, ಅಪ್ಪು ಅಂದ್ರೆ ನೀರು, ತೇಜಸ್ಸು, ಈ ಮೂರರಲ್ಲಿ ಏನೇನು ಬಂತು ಅಂದ್ರೆ ಜಡ ತತ್ವಗಳು ಮೂರು, ಅಭಿಮಾನಿಗಳು ಒಂಬತ್ತು, ಒಟ್ಟಾರೆ ಹನ್ನೆರಡು ತತ್ವ, ಹನ್ನೆರಡು ಮೂರು ತತ್ವಗಳು, ಅಭಿಮಾನಿಗಳು ಹನ್ನೆರಡು ಜನ ಸೇರಿದರೆ ಹನ್ನೆರಡು ಅಂಶಗಳಾಯಿತು. ಇದು ಸೇರಿಸಿ ಭಗವಂತ ಇದರಿಂದಾಗಿ ಎಲ್ಲಾ ಜಗತ್ತನ್ನು ಸೃಷ್ಟಿ ಮಾಡಿದ. ಅಲ್ಲಿ ಹೇಳುತ್ತಾರೆ ಇದನ್ನು ತ್ರಿವೃತ್ಕರಣ ಅಂತ ಹೇಳ್ತಾ ಇದ್ದಾರೆ. ಈ ತ್ರಿವೃತ್ಕರಣದಲ್ಲಿ ಒಂದೊಂದು ಸಲ ಮೂರು ಮೂರು ತತ್ವಗಳು, ಆ ಮೂರು ಮೂರರಲ್ಲಿ ಉತ್ತಮ ಅಭಿಮಾನಿಗಳು ಮೂವರು, ಮಧ್ಯಮಾಭಿಮಾನಿಗಳು ಮೂವರು, ಅಧಮಾಭಿಮಾನಿಗಳು ಮೂವರು ಅಂತಿದ್ದಾಗ ಆ ಮೂವರು ಮೂವರಲ್ಲಿ ಅದ್ಭುತವಾಗಿ ತನ್ನ ರೂಪಗಳನ್ನಿಟ್ಟ. ಆ ರೂಪಗಳೇ ಮೂರು ಪುರುಷ ರೂಪತ್ರಯ. ನಂತರ ಇನ್ನೊಂದು ಪುರುಷ ರೂಪತ್ರಯ ಯಾವುದಯ್ಯ ಅಂದರೆ ನಮ್ಮ ಲಿಂಗದೇಹ. ಆ ಲಿಂಗದೇಹ ಎಂಥದ್ದು? ಗುಣತ್ರಯಾತ್ಮಕವಾದ್ದು. ಆ ಗುಣತ್ರಯಾತ್ಮಕವಾದಂತಹ ಲಿಂಗದೇಹದಲ್ಲಿ ಏನಿದೆ ಅಂದರೆ ಅವಿದ್ಯೆ, ಕಾಮ, ಕರ್ಮ, ಆ ಮೂರೇ ನಮ್ಮನ್ನ ಕಟ್ಟಿ ಹಾಕ್ತಾ ಇದೆ. ಅಂಥ ಕಾಲಕ್ಕೆ ನಮ್ಮ ಲಿಂಗ ದೇಹದೊಳಗಿರತಕ್ಕಂಥ ಅವಿದ್ಯೆ, ಕಾಮ, ಕರ್ಮ ಆ ಮೂರರಲ್ಲಿ ನಿಂತಿರತಕ್ಕಂಥವನೇ ಭಗವದ್ರು, ಪುರುಷ ರೂಪತ್ರಯ ಅಂದ್ರು. ಇನ್ನ ಭಗವಂತ ಇನ್ನ ಎಲ್ಲೆಲ್ಲಿ ವಿಶೇಷವಾಗಿ ನಿಂತಿದ್ದಾನೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ಜಡಗಳಲ್ಲಿ ನಾನಾ ರೀತಿಯಾಗಿ ನಿಂತಿದ್ದಾನೆ. ಅಲ್ಲೂ ಕೂಡ ಮೂರು ರೂಪದಿಂದಲೇ ಪ್ರಧಾನವಾಗಿ ನಿಂತಿದ್ದಾನೆ. ಎಲ್ಲಾ ಜಡಗಳಲ್ಲೂ ಕೂಡ ಎಲ್ಲಾ ಜಡಗಳು ಮೂರು ಗುಣಗಳಿಂದಲೇ ತಯಾರಾದದ್ದು. ಆ ಮೂರು ಗುಣಗಳಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಎಂಬ ಈ ರೂಪದಿಂದ ನಿಂತಿದ್ದಾನೆ. ಇನ್ನ ಜೀವರಾಶಿಗಳಲ್ಲಂತೂ ವಿಶ್ವ, ತೈಜಸ, ಪ್ರಾಜ್ಞ ರೂಪದಿಂದ ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ರೂಪಗಳಿಂದ ನಿಂತಿದ್ದಾನೆ. ಈ ರೀತಿಯಲ್ಲಿ ಭಗವಂತ ಪುರುಷ ರೂಪತ್ರಯ. ಇನ್ನ ಪುರಾತನ ಪುರುಷ, ಇದನಿಗೆ ಪುರುಷ ಅಂತ ಯಾಕೆ ಹೆಸರು ಅಂದ್ರೆ ಹೇಳುತ್ತಾರೆ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್. ಎಡಬಿಡದ ಕುಂದಿಲ್ಲದ ಆರು ಐಶ್ವರ್ಯಗಳಿಂದ ತುಂಬಿರುತ್ತಾನಾದ್ದರಿಂದ ಈತನಿಗೆ ವಿಶೇಷವಾಗಿ ಪುರುಷ ಅಂತ ಕರೆದು. ಅಷ್ಟೇ ಅಲ್ಲ, ಪುರಿ ಶೇತೆ ಇತಿ ಪುರುಷ, ಈ ಪುರದಲ್ಲಿ ಮಲಗಿರ್ತಾನೆ, ಸದಾ ಶೇಷಶಾಯಿಯಾಗಿ ಮಲಗಿರ್ತಾನಾದ್ದರಿಂದ ಭಗವಂತನಿಗೆ ಪುರುಷ ಅಂತ ಹೆಸರು. ಅದರಿಂದ ಪುರುಷ ರೂಪತ್ರಯ, ಮೂರು ರೀತಿಯಾದ ರೂಪಗಳು ಧಾರಣೆ ಮಾಡಿದ ಪುರುಷ ರೂಪ ಈತನದ್ದು. ಅಷ್ಟೇ ಅಲ್ಲ, ಪುರಾತನ ಪುರುಷ ಇವ ಸ್ವಾಮಿ ಯಾವಾಗಲೂ ಕೂಡ ಅನಾದಿಯಿಂದ ಇದ್ದಾನೆ. ಪುರಾತನ ಪುರುಷ ಅಂತ ಹೇಳಿದರೆ ಜೀವರು ಯಾವಾಗ್ಲಿಂದಿದ್ದಾರೋ ಅವಾಗ್ಲಿಂದ ಭಗವಂತ ಇದ್ದಾನೆ, ಅವರ ಒಳಗೇ ಇದ್ದಾನೆ. ಅದಕ್ಕೆ ಅವನನ್ನು ಪುರಾತನ ಅಂತ ಕರೀತಾ ಇದ್ದಾರೆ. ಈ ಸ್ವಾಮಿ ಸದಾ ಕಾಲದಲ್ಲಿ ಜೀವರಲ್ಲೇ ನಿಂತಿರ್ತಾನೆ, ಅದರಿಂದ ಇವರನ್ನ ಪುರಾತನ ಪುರುಷ ಅಂದರು. ಪುರಾತನ ಪುರುಷ ಪುರುಷೋತ್ತಮ. ಪುರುಷತತ್ವ ಅಂದ್ರೆ ಪುರುಷರು ಅಂದ್ರೆ ಯಾರು ಅಂತ ಹೇಳಿದರೆ ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ. ಅಕ್ಷರ ಪುರುಷರು ಅಂದ್ರೆ ಅಕ್ಷರ ತತ್ವಕ್ಕೆ ಸೇರಿದವಳು ರಮಾದೇವಿ, ಕ್ಷರ ತತ್ವಕ್ಕೆ ಸೇರಿದವರೆಲ್ಲ ಬ್ರಹ್ಮಾದಿ ದೇವತೆಗಳು. ಅಲ್ಲ, ದೇವತೆಗಳು ಯಾರೇ ಜೀವರಾಶಿಗಳು ಯಾರೇ ಆಗಲಿ ಎಲ್ಲರಿಗೂ ಸ್ವರೂಪತಃ ನಾಶವಿಲ್ಲ, ರಮಾದೇವಿಗೂ ನಾಶವಿಲ್ಲ. ಮತ್ತೆ ಎಲ್ಲರನ್ನ ಅಕ್ಷರರು ಅಂತ ಹೇಳಬಹುದಲ್ಲ, ಸ್ವರೂಪತಃ ಯಾರಿಗೂ ನಾಶವಿಲ್ಲಲ್ಲ ಅಂದರೆ ನಾಶವಾಗುವ ದೇಹ ಹೊಂದಿದ್ದರಿಂದ ಇವರೆಲ್ಲ ಕ್ಷರರು. ನಾಶವಾಗುವ ದೇಹ ಯಾವರಿಗೆ ಇಲ್ಲವೋ ಆಕೆ ಲಕ್ಷ್ಮೀದೇವಿ ಅಕ್ಷರರು. ಈ ಎರಡೂ ತತ್ವಕ್ಕಿಂತ ಉತ್ತಮ ಅಂತ ಹೇಳಿದರು ಪುರುಷೋತ್ತಮ. ಯಾರ್ಯಾರು ಲಕ್ಷ್ಮೀದೇವಿಯನ್ನ ಪುರುಷ ಅಂತ ಕರೀತಾರೆ, ಎಲ್ಲ ಜೀವರಾಶಿಗಳನ್ನ ಪುರುಷರು ಅಂತ ಕರೀತಾರೆ, ಆ ರೀತಿಯಲ್ಲಿ ಈ ಪುರುಷರಿಗಿಂತ ಉತ್ತಮ. ಪುರುಷೋತ್ತಮ ಅಂದ್ರೆ ಪುರುಷರಲ್ಲಿ ಒಬ್ಬ, ಅವರಲ್ಲಿ ಉತ್ತಮ ಅಂತಲ್ಲ, ಎಲ್ಲರಿಗಿಂತ ವಿಲಕ್ಷಣನಾದವ. ಚೇತನಾಚೇತನ ವಿಲಕ್ಷಣ ಅಂದ್ರು ಲಕ್ಷ್ಮೀದೇವಿಗಿಂತಲೂ, ಎಲ್ಲ ಬ್ರಹ್ಮಾದಿ ಜೀವರಾಶಿಗಿಂತಲೂ, ಜಡಗಳಿಗಿಂತಲೂ ವಿಲಕ್ಷಣನಾದವ. ಆದ್ದರಿಂದಲೇನೆ ಭಗವಂತ ಪುರುಷೋತ್ತಮ. ನಂತರ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಅಕ್ಷರ ಪುರುಷರು ಯಾರು? ಲಕ್ಷ್ಮೀದೇವಿ. ಕ್ಷರ ಪುರುಷರು ಬ್ರಹ್ಮಾದಿ ಜೀವರಾಶಿಗಳು, ಅವರಿಂದ ಪೂಜಿತವಾದಂಥ ಪಾದ ಇವನದ್ದು. ಯಾಕೆ ಇವನನ್ನವರು ಪೂಜಾ ಮಾಡುತ್ತಾರೆ ಅಂದರೆ ಇವ ಪೂರ್ಣ ಆನಂದ, ಅಂದರೆ ಇವನಲ್ಲಿ ಆನಂದ ಪೂರ್ಣವಾಗಿದೆ. ಇರ್ಲಿ, ನಮಗೇನಂತೆ, ದೇವರಿಗೆ ಆನಂದ ಪೂರ್ಣವಾಗಿದ್ದರೆ ಏನು, ಇಲ್ಲದಿದ್ದರೆ ಏನು? ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಪೂರ್ಣಾನಂದ ಅಂತ ಯಾಕೆ ಹೇಳಿದರು ಅಂದರೆ ಆತನ ಚಿಂತನೆ ಮಾಡಿದವರಿಗೆ ಪೂರ್ಣವಾದ ಆನಂದ ಕೊಡತಕ್ಕಂಥವ. ಆತನನ್ನ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆಲ್ಲ ಕೂಡ ಪೂರ್ಣವಾದ ಆನಂದ ಕೊಡತಕ್ಕಂಥವ. ಆದ್ದರಿಂದ ಈತನನ್ನ ಪೂರ್ಣಾನಂದ ಅಂದರು. ಜ್ಞಾನಮಯ, ಜ್ಞಾನಮಯ ಅಂದರೆ ಭಗವಂತ ಪೂರ್ಣವಾಗಿರತಕ್ಕಂಥ ಜ್ಞಾನದಿಂದ ಕೂಡಿರತಕ್ಕಂಥವ. ಪುರುಷ ಸೂಕ್ತ ಸುಮೇಯ, ಪುರುಷ ಸೂಕ್ತದಿಂದಲೇನೆ ಪ್ರಧಾನವಾಗಿ ಗೊತ್ತಾಗತಕ್ಕಂಥವ. ಆದ್ದರಿಂದ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಅಂದ್ರು. ಆಯಾ ಜೀವರಾಶಿಗಳ ಹೃದಯ ಕಮಲದಲ್ಲಿ ಸದಾ ನಿಂತಿರತಕ್ಕಂಥವ ಮಹಾಪುರುಷ, ವಿರಾಟ್ ರೂಪಿಯಾಗಿ ಅಜಾಂಡ ಅಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ, ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ನಿಂತಿರತಕ್ಕಂಥವ ಈ ಭಗವಂತ. ಅದರಿಂದ ಇವನನ್ನ ಪುರುಷ ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ವಿಶೇಷಗಳನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.